ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಕ್ರಿಸ್ತನ ಜೀವಾನಂದ ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ ಕ್ರಿಸ್ತನ ಜೀವಾನಂದ ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲುಯಾ 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 ಆತನ ನಾಮ ಶ್ರೇಷ್ಠ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮಹಾಶಬ್ದ ಭಾಗ 8. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾಶಬ್ದ ಅಂದರೆ ಏನು? ದೇವರ ಸಂದೇಶ ಈ ಲೋಕಕ್ಕೆ ಒಂದು ಮಹಾಧ್ವನಿಯಿಂದ ಹೋಗ್ತಕ್ಕಂಥದ್ದಾಗಿದೆ. ಆ ಸಂದೇಶ ಯಾವುದು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವುದಾದರೆ, ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದಂತೆ ಅದು ಪ್ರಕಟಣೆ ಪುಸ್ತಕದಲ್ಲಿ 14ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಆ ಒಂದು 3ನೇ ದೂತನ ಸಂದೇಶ. ಇದರ ಜೊತೆ ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯ 1-4 ತಿಳಿಸಲ್ಪಡುವಂತಹ ಈ ಒಂದು ಸಂದೇಶವನ್ನು ಕೊನೆಯ ಕಾಲದಲ್ಲಿ ದೇವ ಜನರು ಮಹಾಧ್ವನಿಯಿಂದ ಪರಿಶುದ್ಧಾತ್ಮ ಭರಿತರಾಗಿ ನೀಡುವಂತಹ ಈ ಸಂದೇಶವನ್ನು ಮಹಾಶಬ್ದದ ಸಂದೇಶ ಎಂಬುದಾಗಿ ಕರೆಯಬಹುದಾಗಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನದಲ್ಲಿ ದೇವರ ಸಭೆಯಲ್ಲಿ ಇರತಕ್ಕಂತಹ ಅನೇಕ ಜನಗಳು ಈ ಸತ್ಯದ ಬೆಳಕನ್ನು ತಿರಸ್ಕರಿಸುವಂಥವರಾಗಿದ್ದಾರೆ, ಈ 3ನೇ ದೂತನ ಸಂದೇಶವನ್ನು ವಿರೋಧಿಸುವಂಥವರಾಗಿದ್ದಾರೆ. ಯಾಕೆ, ಏನು, ಹೇಗೆ ಅನ್ನುವಂತಹ ವಿಚಾರವನ್ನು ನಾವು ಮುಂದುವರೆದು ಈ ದಿನದಲ್ಲಿ ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಅಪ್ಪ, ನೀನು ಅದ್ಭುತ ಸ್ವರೂಪನಾಗಿದ್ದೀಯೇ ಸ್ವಾಮಿ. ಅಬ್ರಹಾಮ, ಈಸಾಕ, ಯಾಕೋಬರುಗಳ ಜೊತೆ ಇದ್ದಂಥ ದೇವರು ಸ್ವಾಮಿ. ಅವರಿಗೆ ನೀಡಿದಂಥ ವಾಗ್ದಾನವನ್ನು ಸರಿಯಾದ ಸಮಯದಲ್ಲಿ ನೆರವೇರಿಸಿದಂಥ ದೇವರು ನೀನು ಸ್ವಾಮಿ. ಆಕಾಶ ಭೂಮಿ ಹಳಿದು ಹೋಗಬಹುದು, ಆದರೆ ನನ್ನ ವಾಕ್ಯ ಎಂದಿಗೂ ಹಳಿದು ಹೋಗುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿರತಕ್ಕಂಥ ದೇವರು ಸ್ವಾಮಿ. ಹೌದು ದೇವ, ಪ್ರವಾದನೆಯಲ್ಲಿ ನಿನ್ನ ವಾಕ್ಯ ನೆರವೇರುವಂತಹ ವಿಚಾರವನ್ನು ನಾವು ನೋಡುವಾಗ ನಿನ್ನ ಬರೋಣ ಶೀಘ್ರವಾಗಿದೆ ಎಂಬುದನ್ನು ನಾವು ಅರಿತುಕೊಳ್ಳುವಂಥವರಾಗಿದ್ದೇವೆ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಹೌದು, ಕ್ರಿಸ್ತನ ಬರೋಣ ಶೀಘ್ರವಾಗಿದೆ. ಈ ಮಹಾಶಬ್ದದ ಸಂದೇಶ, ಇದು 3ನೇ ದೂತನ ಸಂದೇಶ. ಈ ಸಂದೇಶದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಅರಿತುಕೊಂಡು ಮತ್ತೊಬ್ಬರಿಗೆ ತಿಳಿಸಿ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವಾಗೆ ನೀನು ಸಹಾಯ ಮಾಡು ಸ್ವಾಮಿ. ಅಪ್ಪ, ಇದು ಮಹೋನ್ನತವಾದಂತಹ ಒಂದು ತುರ್ತಾದಂತಹ ಯೋಚಿಸಬೇಕಾದಂತಹ ಒಂದು ಸಂದೇಶವಾಗಿದೆ. ಕೇಳುಗರು ಸ್ವಾಮಿ ಇದನ್ನು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡದ ರೀತಿಯಲ್ಲಿ ತಮ್ಮ ದಿನನಿತ್ಯ ಜೀವಿತದಲ್ಲಿ ಈ ಒಂದು ಸಂದೇಶದ ಬಗ್ಗೆ ಧ್ಯಾನಿಸುವುದರ ಮೂಲಕವಾಗಿ ನಿನ್ನ ಬರೋಣಕ್ಕೆ ಅವರು ಸಿದ್ಧ ಮಾಡಿಕೊಳ್ಳುವಾಗೆ ನೀನೇ ಸಂದೇಶದ ಮೂಲಕವಾಗಿ ಮಾತನಾಡು, ನಿನ್ನ ಆತ್ಮನ ಮುಖಾಂತರವಾಗಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈ ಒಂದು ಕೊನೆಯ ಕಾಲದಲ್ಲಿ ರಾಜರುಗಳು, ಆಡಳಿತಗಾರರು ಮತ್ತು ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು ದೇವರ ಸಂದೇಶಕ್ಕೆ ಕಿವಿಗೊಡುವಂಥವರಾಗಿದ್ದಾರೆ. ಹೇಗೆ ಪೌಲನು ಅಂದು ರೋಮನ್ ಅಧಿಕಾರಿಗಳ ಮುಂಭಾಗದಲ್ಲಿ ನಿಂತು ದೇವರ ಸಂದೇಶವನ್ನು ನೀಡಿದನೋ ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಅನೇಕ ಜನರು ದೃಢವಾದ ನಿರ್ಧಾರದೊಂದಿಗೆ ಈ ಒಂದು 3ನೇ ದೂತನ ಸಂದೇಶವನ್ನು ರಾಜರುಗಳ ಮುಂದೆ, ಈ ಲೋಕದ ಆಡಳಿತಗಾರರ ಮುಂದೆ, ಅನೇಕ ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರ ಮುಂದೆ ಹೋಗಿ ತಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸುವಂಥವರಾಗಿದ್ದಾರೆ. ಈ ನಂಬಿಕೆಯನ್ನು ನೋಡಿದಂತಹ ಅವರಲ್ಲಿ ಆಶ್ಚರ್ಯಗೊಂಡು ಅನೇಕರು ದೇವರಿಗೆ ತಮ್ಮ ಹೃದಯವನ್ನು ಕೊಡುವಂಥವರಾಗಿದ್ದಾರೆ. ಈ ಕೊನೆಯ ಕಾಲದ ಸಂದೇಶವನ್ನು ಅವರು ಅರಿತುಕೊಳ್ಳುವಂಥವರಾಗಿದ್ದಾರೆ. ಅಂಥ ಕಾರ್ಯವನ್ನು ದೇವರು ಕೊನೆಯ ಕಾಲದಲ್ಲಿ ಪರಿಶುದ್ಧಾತ್ಮನ ಮುಖಾಂತರವಾಗಿ ಈ ಲೋಕಕ್ಕೆ ಒಂದು ದೊಡ್ಡ ಬೆಳಕನ್ನು ನೀಡುವಂಥವನಾಗಿದ್ದಾನೆ. ಅನೇಕರು ತಮ್ಮ ರಾಜ್ಯದ ವಿಧಾನಸಭೆಯ ಪರಿಷತ್ತುಗಳಲ್ಲಿ ಸಾಕ್ಷಿ ಕೊಡಲು ನಿಲ್ಲಬೇಕಾಗ್ತಕ್ಕಂಥದ್ದಾಗಿದೆ. ಇನ್ನು ಕೆಲವರು ಅಧಿಕಾರಿಗಳು, ರಾಜರು, ದೇಶದ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಹಾಗೂ ವಿದ್ವಾಂಸರ ಮುಂದೆ ನಮ್ಮ ನಂಬಿಕೆಯ ಬಗ್ಗೆ ಉತ್ತರಿಸಲು ಹಾಜರಾಗಬೇಕಾಗ್ತಕ್ಕಂಥದ್ದಾಗಿದೆ. ಸತ್ಯದ ಬಗ್ಗೆ ಆಳವಾಗಿ ತಿಳಿದುಕೊಂಡಿರುವವರು ಸತ್ಯವೇದದ ಬಗ್ಗೆ ಸ್ಪಷ್ಟವಾದಂತಹ ವಿವರಣೆ ನೀಡಲು ಅಸಮರ್ಥರಾಗಿರ್ತಕ್ಕಂಥವರಿಂದ ಕ್ರಿಸ್ತನ ಮೇಲಿನ ತಮ್ಮ ನಂಬಿಕೆಗೆ ಸಾಮರ್ಥ್ಯವಾದ ಕಾರಣಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಅವರು ಅಲ್ಲಿ ಗಲಿಬಿಲಿಗೊಳ್ಳುವರು ಹಾಗೂ ಸುವಾರ್ತೆಯ ವಿಷಯದಲ್ಲಿ ನಾಚಿಕೆ ಪಡುತ್ತಾರೆ. ತಾವು ಬೋಧಕರಲ್ಲ. ಪವಿತ್ರವಾದಂತಹ ಆರಾಧನೆಯಲ್ಲಿ ವೇದಿಕೆಯಿಂದ ದೇವರ ವಾಕ್ಯವನ್ನು ನಾವು ಸಾರಬೇಕಾಗಿಲ್ಲ. ಆದ್ದರಿಂದ ಸತ್ಯವೇದವನ್ನು ಅಧ್ಯಯನ ಮಾಡುವ ಅಗತ್ಯವಿಲ್ಲ ಎಂದು ಯಾರೂ ತಿಳಿಸಬಾರದು. ದೇವರು ನಿಮ್ಮಿಂದ ಏನು ಬಯಸುತ್ತಾನೆ, ನಮಗೆ ತಿಳಿಯದು, ಯಾರಿಗೂ ಸಹ ತಿಳಿಯುವುದಿಲ್ಲ. ಯಾಕೆಂದರೆ ದೇವರು ಯಾರನ್ನ ಯಾವ ಸಮಯದಲ್ಲಿ ಹೇಗೆ ಉಪಯೋಗಿಸ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಯಾರು ಸಹ ನಾನು ಸತ್ಯವೇದವನ್ನು ಎತ್ತಿ ಬೋಧನೆ ಮಾಡುವಂತಹ ಅವಶ್ಯಕತೆ ಇಲ್ಲ, ನನಗೆ ಆ ಜ್ಞಾನವಿಲ್ಲ ಎಂಬುದಾಗಿ ನಾವು ಎಂದಿಗೂ ಸಹ ತಿರಸ್ಕರಿಸಬಾರದು. ಪ್ರಿಯ ಕೇಳುಗರೆ, ಪ್ರತಿ ಕ್ಷಣವೂ ಸಹ ಆತನ ಒಂದು ಸಾಕ್ಷಿಯನ್ನು ನೀಡಲು ನಾವು ಸಿದ್ಧರಾಗಿರಬೇಕು. ಯಾವುದೇ ಸಮಯ ಇರಬಹುದು, ಅದು ಯಾವುದೇ ಗಳಿಗೆ ಇರಬಹುದು, ಯಾವ ಸ್ಥಳ ಇರಬಹುದು, ಎಲ್ಲ ರೀತಿಯಲ್ಲಿಯೂ ಸಹ ರಾಜರುಗಳ ಮುಂದೆ ಇರಬಹುದು, ಅಧ್ಯಕ್ಷರುಗಳ ಮುಂದೆ ಇರಬಹುದು, ಪ್ರಧಾನ ಮಂತ್ರಿಗಳ ಮುಂದೆ ಇರಬಹುದು, ದೇವರು ನಮಗೆ ಕೊಡ್ತಕ್ಕಂತಹ ಅವಕಾಶವನ್ನು ಉಪಯೋಗಿಸಿಕೊಂಡು ಆತನ ಮಹಿಮೆಗೋಸ್ಕರ ನಾವು ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರುವಂತವರಾಗಬೇಕು. ಯಾಕೆಂದರೆ ದೇವರು ಕೊಡ್ತಕ್ಕಂತಹ ಒಂದು ಅವಕಾಶವನ್ನು ನಾವು ಉಪಯೋಗಿಸಿಕೊಂಡಾಗ ದೇವರು ಇನ್ನೂ ಹೆಚ್ಚಿನ ರೀತಿಯಾದಂತಹ ಅವಕಾಶಗಳನ್ನು ನಮಗೆ ಕೊಡುವಂತವನಾಗಿದ್ದಾನೆ. ಆದರೆ ದೇವರು ಕೊಡತಕ್ಕಂತಹ ಅವಕಾಶವನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಮಹಿಮೆಗೋಸ್ಕರ ಉಪಯೋಗಿಸಿಕೊಂಡಂತಲ್ಲಿ ದೇವರು ಅದನ್ನು ನಮ್ಮಿಂದ ತೆಗೆಯುವಂತವನಾಗಿದ್ದಾನೆ. ಹಾಗಾಗಿ ದೇವರು ಕೊಡತಕ್ಕಂತಹ ಪ್ರತಿಯೊಂದು ಅವಕಾಶವನ್ನು ನಾವು ಆತನ ಸುವಾರ್ತೆಗೆ ಉಪಯೋಗಿಸಿಕೊಳ್ಳಬೇಕು. ಆದರೆ ಕೊನೆಯ ಕಾಲದಲ್ಲಿ ಸಭೆಯಲ್ಲಿರತಕ್ಕಂತಹ ಅನೇಕ ಜನರು ಈ ಮೂರನೇ ದೂತನ ಒಂದು ಬೆಳಕಿನ ಸಂದೇಶವನ್ನು ವಿರೋಧಿಸುವಂತವರಾಗಿದ್ದಾರೆ, ಅದಕ್ಕೆ ವಿರೋಧವನ್ನು ತೋರಿಸಿ ನಡೆದುಕೊಳ್ಳುವಂತವರಾಗಿದ್ದಾರೆ. ದೇವರ ಮಹಾಶಕ್ತಿಯು ಅದ್ಭುತ ರೀತಿಯಲ್ಲಿ ಈ ಲೋಕದಲ್ಲಿ ಕಂಡು ಬರುವಂಥದ್ದಾಗಿದೆ. ಆದರೆ ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಅವುಗಳನ್ನು ದೇವರ ಮುಂದೆ ಹರಕೆ ಮಾಡಿಕೊಳ್ಳದಂತಹ ಹಾಗೂ ತಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿ ತಮ್ಮನ್ನು ತಗ್ಗಿಸಿಕೊಳ್ಳದವರಿಗೆ ಅದು ಯಾವ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಯಾರೆಲ್ಲರೂ ಕೊಟ್ಟಿರತಕ್ಕಂತಹ ಸತ್ಯವನ್ನು ಅಂಗೀಕರಿಸಿಕೊಂಡು ಅವರಿಗೆ ಬರ್ತಕ್ಕಂಥ ಬೆಳಕನ್ನು ಹೌದು ಇದು ಕ್ರಿಸ್ತನು ನನಗೆ ಮನ ತಿರುಗುವಿಕೆಗೋಸ್ಕರ ಪಶ್ಚಾತ್ತಾಪಕ್ಕೋಸ್ಕರ ಕೊಟ್ಟಿರತಕ್ಕಂತಹ ಒಂದು ಸಂದೇಶ ಎಂಬುದಾಗಿ ಅರಿತುಕೊಂಡು ನಾವು ಮೊಣಕಾಲಿನಿಂದ ನಮ್ಮ ಪಾಪಗಳನ್ನು ಹರಕೆ ಇಟ್ಟು ಸ್ವಾಮಿ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ಪರಿಶುದ್ಧಾತ್ಮನ ಕಾರ್ಯವನ್ನು ನನ್ನಲ್ಲಿ ಮಾಡು ಎಂಬುದಾಗಿ ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವುದಾದರೆ ದೇವರು ನೀಡತಕ್ಕಂತಹ ಸಂದೇಶವನ್ನು ನಾವು ಪಡೆದುಕೊಂಡು ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬಹುದು. ಆದರೆ ಯಾರೆಲ್ಲ ದೇವರಿಗೆ ತಮ್ಮ ಹೃದಯವನ್ನು ಕೊಡದೆ, ತಮ್ಮನ್ನು ತಾವು ತಗ್ಗಿಸಿಕೊಳ್ಳದೆ ಬಂದಿರತಕ್ಕಂಥ ಬೆಳಕನ್ನು ತಿರಸ್ಕರಿಸುವಂಥವರಾಗಿದ್ದಾರೋ ಅವರಿಗೆ ಖಂಡಿತವಾಗಿಯೂ ಆ ಮೂರನೆಯ ದೂತನ ಸಂದೇಶದಲ್ಲಿ ತಿಳಿಸಲ್ಪಡುವ ಹಾಗೆ ಆ ಮೃಗದ ಮುದ್ರೆಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ ಮತ್ತು ಆ ಗಂಧಕದ ಅಗ್ನಿಗೆ ಅವರು ಒಳಗಾಗ್ತಕ್ಕಂಥವರಾಗಿದ್ದಾರೆ, ಆ ಉಪದ್ರವಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಸಭೆಯಾಗಿ ಕೂಡಿ ನಾವು ಬಂದು ಸತ್ಯವನ್ನು ಕಲಿಯುವಂತಹ ಸಂದರ್ಭದಲ್ಲಿ ದೇವರು ನೀಡುವಂತಹ ಎಚ್ಚರಿಕೆ ಸಂದೇಶಕ್ಕೆ ನಾವು ಕಿವಿಗೊಡಬೇಕ ಹೊರತು ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬಾರದು, ಆ ಒಂದು ಸಂದೇಶಕ್ಕೆ ವಿರುದ್ಧವಾಗಿ ನಾವು ಹೋಗಬಾರದು. ಯಾಕೆಂದರೆ ಅದು ದೇವರಿಂದ ಪರಿಶುದ್ಧಾತ್ಮನಿಂದ ಬರುವಂತಹ ಸಂದೇಶವಾಗಿದೆ. ಇದು ಯಾವ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಯಾಕೆಂದರೆ ಅವರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳದೆ ಹೋದ ಕಾರಣದಿಂದ, ತಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಳ್ಳದೆ ಹೋದ ಕಾರಣದಿಂದ ಅವರಲ್ಲಿ ಬರುವಂತಹ ಆ ಒಂದು ಬೆಳಕು, ಆ ಒಂದು ಸತ್ಯ ಅವರಲ್ಲಿ ಯಾವ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ದೇವರ ಮಹಿಮೆಯಿಂದ ಲೋಕವನ್ನು ಪ್ರಕಾಶಗೊಳಿಸುವ ದೇವರ ಈ ಮಹಾಶಕ್ತಿಯು ಆತ್ಮಿಕವಾಗಿ ಕುರುಡರಾಗಿರುವವರಿಗೆ ಇದು ಅಪಾಯಕಾರಿಯಾಗಿದೆ. ಯಾರೆಲ್ಲರೂ ಸಹ ಸತ್ಯವನ್ನು ಅರಿತುಕೊಳ್ಳದೆ ತಮ್ಮ ಕಣ್ಣುಗಳನ್ನು ಸತ್ಯದ ನಿಮಿತ್ತವಾಗಿ ಮುಚ್ಚಿಕೊಳ್ತಕ್ಕಂಥವರಾಗಿದ್ದಾರೋ, ಕುರುಡರಾಗ್ತಕ್ಕಂಥವರಾಗಿದ್ದಾರೋ, ಅವರಲ್ಲಿ ಯಾವ ಒಂದು ಕಾರ್ಯವೂ ಸಹ ಅವರ ಹೃದಯದಲ್ಲಿ ಪರಿಶುದ್ಧಾತ್ಮನು ಮಾಡುವುದಿಲ್ಲ. ತಮ್ಮಲ್ಲಿ ಭಯ ಹುಟ್ಟಿಸುವಂಥದ್ದೆಂದು ತಿಳಿದುಕೊಂಡು ಅದನ್ನು ವಿರೋಧಿಸಲು ಅವರು ದೃಢವಾಗಿ ನಿರ್ಧರಿಸುವರು. ಅನೇಕರು ಇವತ್ತು ಮಾಡುವಂತಹ ಕೆಲಸವೇನೆಂದರೆ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ವಿಚಾರವನ್ನು ಅವರು ಅಲ್ಲಗಳಿತಕ್ಕಂಥವರಾಗಿದ್ದಾರೆ. ಇದು ನಮ್ಮ ಕಾಲಕ್ಕಲ್ಲ, ಇದು ನಮಗೆ ಬೇಕಾಗಿಲ್ಲ, ಯಾಕೆ ಇವುಗಳನ್ನು ಕೇಳಬೇಕು, ಮೃಗದ ಮುದ್ರೆ ಅಂದರೇನು ಅದನ್ನು ಯಾಕೆ ನಾವು ಕಲಿಬೇಕು, ದೇವರ ಮುದ್ರೆ ಎಂದರೇನು ಅದನ್ನು ಯಾಕೆ ಕಲಿಬೇಕು ಎಂಬುದಾಗಿ ಅನೇಕರು ಭಯದ ನಿಮಿತ್ತವಾಗಿ ತಿರಸ್ಕರಿಸುವಂಥವರಾಗಿದ್ದಾರೆ. ಆದರೆ ಯಾರೆಲ್ಲ ಈ ಭಯದ ನಿಮಿತ್ತವಾಗಿ ತಿರಸ್ಕರಿಸಲ್ಪಡ್ತಕ್ಕಂಥವರಾಗಿದ್ದಾರೋ ಅವರು ಬರ್ತಕ್ಕಂತಹ ಒಂದು ಉಪದ್ರವ, ಬರ್ತಕ್ಕಂತಹ ಒಂದು ಸಂಕಟ ಕಾಲದಲ್ಲಿ ದೃಢವಾಗಿ ನಿಂತುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಅವರು ಬಿದ್ದು ಹೋಗ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಬರ್ತಕ್ಕಂಥ ಸತ್ಯವನ್ನು ಧೈರ್ಯವಾಗಿ ಒಪ್ಪಿಕೊಂಡು ನಾವು ಬರ್ತಕ್ಕಂತಹ ಒಂದು ಉಪದ್ರವವನ್ನು ಎದುರಿಸಲು ದೇವರಿಂದ ಬಲವನ್ನು ನಾವು ಪಡೆದುಕೊಂಡಾಗ ಖಂಡಿತವಾಗಿಯೂ ಆ ಉಪದ್ರವ ಸಂಕಟ ಕಾಲ ಬಂದಾಗ ನಾವು ದೃಢವಾಗಿ ನಿಂತು ಎದುರಿಸಲು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಇಲ್ಲ ಅಂದರೆ ನಾವು ಬಿದ್ದು ಹೋಗ್ತಕ್ಕಂಥವರಾಗಿದ್ದೇವೆ. ದೇವರು ಅವರ ಯೋಜನೆ ಹಾಗೂ ನಿರೀಕ್ಷೆಗಳಿಗೆ ತಕ್ಕಂತೆ ಕಾರ್ಯ ಮಾಡದಿರುವುದರಿಂದ ಅವರು ಆತನ ಅದ್ಭುತಗಳನ್ನು ವಿರೋಧಿಸುವರು. ಇಷ್ಟೊಂದು ವರ್ಷಗಳ ಕಾಲ ಸೇವೆ ಮಾಡಿದಂತಹ ನಮಗೆ ದೇವರಾತ್ಮನು ಯಾಕೆ ನಮಗೆ ತಿಳಿಸುವುದಿಲ್ಲವೋ ಎಂದು ಅವರು ಪ್ರಶ್ನಿಸುವರು. ಕೊನೆ ಕಾಲದಲ್ಲಿ ನಮ್ಮ ಪಕ್ಕದಲ್ಲೇ ಇರತಕ್ಕಂತಹ ನಮಗೆ ಹತ್ತಿರವಾದಂಥ ವ್ಯಕ್ತಿಯಿಂದ ಮೂಲಕವಾಗಿ ಈ ಸತ್ಯವನ್ನು ತಿಳಿಸತಕ್ಕಂಥರಾಗಿದ್ದಾರೆ. ಆದರೆ ಅನೇಕರು ಅನೇಕ ವರ್ಷಗಳಿಂದ ಈ ಸುವಾರ್ತೆಯನ್ನು ಸೇವೆ ಮಾಡತಕ್ಕಂಥರಾಗಿದ್ದಾರೆ, ಆದರೆ ಅವರಿಗೆ ಈ ಮೂರನೇ ದೂತನ ಸಂದೇಶದ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥರಾಗಿದ್ದಾರೆ. ಆದರೆ ದೇವರು ಅನೇಕ ವ್ಯಕ್ತಿಗಳು ಅವರ ಮುಂದೆ ಬಂದು ಈ ಮೂರನೇ ದೂತನ ಸಂದೇಶವನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂಥರಾಗಿದ್ದಾರೆ, ನಾನು ಇಷ್ಟು ವರ್ಷದಿಂದ ಮಾಡ್ತಕ್ಕಂಥವನಾಗಿದ್ದೇನೆ ಸೇವೆಯನ್ನು, ಯಾಕೆ ನನಗೆ ದೇವರು ಈ ಸತ್ಯವನ್ನು ತಿಳಿಸಲಿಲ್ಲ ಎಂಬುದಾಗಿ ಆ ಸತ್ಯವನ್ನು ಅನೇಕರು ತಿರಸ್ಕರಿಸತಕ್ಕಂಥರಾಗಿದ್ದಾರೆ. ಪ್ರಿಯ ಕೇಳುಗರೆ, ದೇವರು ಎಲ್ಲ ಸತ್ಯವನ್ನು ಎಲ್ಲರಿಗೂ ಸಹ ಕೊಡುವುದಿಲ್ಲ, ಒಬ್ಬೊಬ್ಬರ ಮುಖಾಂತರವಾಗಿ ಆ ಬೆಳಕನ್ನು ಕೊಡ್ತಕ್ಕಂಥನಾಗಿದ್ದೇನೆ. ಅದು ಸತ್ಯವೇದದಲ್ಲಿ ಇದ್ದರೆ ಅದನ್ನು ಒಪ್ಪಿಕೊಂಡು ನಾವು ಅಂಗೀಕರಿಸಿಕೊಳ್ಳಬೇಕು, ಅದರಲ್ಲಿ ಸತ್ಯವೇದದಲ್ಲಿ ಇಲ್ಲ ಅಂದರೆ ನಾವು ಅದನ್ನು ತಿರಸ್ಕರಿಸಬೇಕು. ಹಾಗಾಗಿ ಅವರು ಹೇಳಿರ್ತಕ್ಕಂಥ ಸತ್ಯ ಸತ್ಯವೇದದಲ್ಲಿದ್ದರೆ ಅದು ಯಾರೇ ಹೇಳಿರಬಹುದು? ಪ್ರಿಯ ಕೇಳುಗರೆ, ನಿಮಗಿಂತ ಚಿಕ್ಕವರಾಗಿರಬಹುದು, ಅವಿದ್ಯವಂತರಾಗಿರಬಹುದು, ಆದರೆ ಅದು ಸತ್ಯ ಎಂಬುದಾಗಿ ಅರಿತುಕೊಂಡರೆ ಅದು ಯಾರೇ? ಪ್ರಿಯ ಕೇಳುಗರೆ, ಅದನ್ನು ನಾವು ಅಂಗೀಕರಿಸಿಕೊಳ್ಳುವಂತಹ ಮನಸ್ಸು ನಮ್ಮಲ್ಲಿ ಇರಬೇಕು. ಲೋಕವನ್ನು ದೇವರ ಮಹಿಮೆಯಿಂದ ಪ್ರಕಾಶಗೊಳಿಸುವ ಬೆಳಕಿನಲ್ಲಿ ನಡೆಯಲು ನಿರಾಕರಿಸುವವರು ಇದನ್ನು ಮೋಸ ಬೆಳಕೆಂದು ತಿರಸ್ಕರಿಸುವರು, ಹಾಗೂ ಅವರು ಮೂರನೇ ದೂತನ ಸಂದೇಶವನ್ನು ಗ್ರಹಿಸಿಕೊಳ್ಳಲಾರರು. ಯಾರೆಲ್ಲ ದೇವರ ಈ ಒಂದು ಮಹಿಮೆಯ ಪ್ರಕಾಶದ ಬೆಳಕಿನಲ್ಲಿ ನಡೆಯುವುದಿಲ್ಲವೋ ಅವರ ಜೀವಿತದಲ್ಲಿ ಅವರು ಹೇಳುವಂತಹ ವಿಚಾರವೇನೆಂದರೆ, ಇದೆಲ್ಲ ಹೊಸ ಬೆಳಕು, ಇದೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಎಂಬುದಾಗಿ ತಮ್ಮನ್ನು ತಾವು ಮೋಸ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ತಮ್ಮನ್ನು ತಾವು ಯಾವಾಗ ಮೋಸ ಮಾಡಿಕೊಳ್ತಕ್ಕಂಥವರಾಗಿದ್ದಾರೋ, ಸತ್ಯಕ್ಕೆ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ತಕ್ಕಂಥವರಾಗಿದ್ದಾರೋ, ತಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ತಕ್ಕಂಥವರಾಗಿದ್ದಾರೋ, ಅವರ ಹೃದಯದಲ್ಲಿ ಮೂರನೇ ದೂತನ ಸಂದೇಶ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅವರು ಆ ಮೂರನೇ ದೂತನ ಸಂದೇಶದ ಸಂಪೂರ್ಣ ವಿಚಾರವನ್ನು ಗ್ರಹಿಸಿಕೊಳ್ಳಲು ಆಗುವುದಿಲ್ಲ. ಆದರೆ ಅನೇಕರು ಸಭೆಯಿಂದ ಹೊರಗಿರತಕ್ಕಂತಹ ಜನಗಳು ಈ ಬೆಳಕನ್ನ, ಈ ಎಚ್ಚರಿಕೆ ಸಂದೇಶವನ್ನ ತಿಳಿದುಕೊಳ್ತಕ್ಕಂಥವರಾಗಿದ್ದಾರೆ, ಅವರು ಸಭೆಯ ಒಳಗಡೆ ಬರ್ತಕ್ಕಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅನೇಕ ಕಾರ್ಯಗಳು ಹೇಗೆಲ್ಲ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಮೂರನೇ ದೂತನ ವರ್ತಮಾನವನ್ನ ಕೇಳಿದವರಲ್ಲಿ ಅತಿ ಹೆಚ್ಚಿನ ಜನರು ಗಂಭೀರವಾದಂತಹ ಈ ಸಂದೇಶವನ್ನ ತಿರಸ್ಕರಿಸುವರು. ಹೌದು ಪ್ರಿಯ ಕೇಳುಗರೆ, ಅನೇಕರಿಗೆ ಈ ಸತ್ಯ ಅವಶ್ಯಕತೆ ಇಲ್ಲ. ಇವತ್ತಿನ ದಿನದಲ್ಲಿ ದಾನಿಯೇಲ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಡುವಂತಹ ಈ ಸಂದೇಶವನ್ನು ನಾವು ಎತ್ತಿ ಹೇಳಬೇಕಾದರೆ, ಅನೇಕರು ನಮಗೆ ಅವಶ್ಯಕತೆ ಇಲ್ಲ ಎಂಬುದಾಗಿ ತಿರಸ್ಕರಿಸುವಂತವರಾಗಿದ್ದಾರೆ. ಆದರೆ ಕೊನೆಯ ಕಾಲದಲ್ಲೂ ಸಹ ಪರಿಶುದ್ಧಾತ್ಮ ಭರಿತರಾಗಿ ಈ ಬೆಳಕು ಎಲ್ಲ ಕಡೆಗೆ ಹೋಗಬೇಕಾದ ಸಂದರ್ಭದಲ್ಲಿ ಅನೇಕರು ಅದನ್ನು ತಿರಸ್ಕರಿಸತಕ್ಕಂಥರಾಗಿದ್ದಾರೆ. ಗುಣ ಸ್ವಭಾವದ ಪರೀಕ್ಷೆಯಾದಂತಹ ದೇವರ ಆಜ್ಞೆಗೆ ನಿಷ್ಠೆ ತೋರಿಸುವುದಿಲ್ಲ. ದೇವರ ಸೇವಕರನ್ನ ಕಲ್ಪನಾ ಪ್ರಪಂಚದಲ್ಲಿರುವಂತಹ ಉತ್ಸಾಹಿಗಳೆಂದು ಜನರು ಕರೆಯುವರು. ಬೋಧಕರು ಇತರ ಸಂದೇಶ ಕೇಳಬೇಕೆಂದು ಜನರಿಗೆ ಎಚ್ಚರಿಸುವರು. ಜನರು ಕೇಳಲಿ ಅಥವಾ ಕೇಳದಿರಲಿ, ದೇವರಾತ್ಮನು ನೋಹನಿಗೆ ಸಂದೇಶ ಕೊಡಬೇಕೆಂದು ಒತ್ತಾಯಿಸಿದಾಗ ಅವನನ್ನು ಸಹ ಜನರು ಕಲ್ಪನಾ ಪ್ರಪಂಚದಲ್ಲಿ ತೇಲುತ್ತಿರುವ ಮುದುಕನೆಂದು ಅಪಹಾಸ್ಯ ಮಾಡಿದರು. ಅದೇ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ಈ ಸತ್ಯವನ್ನು ಕೇಳದೆ ಇವರೆಲ್ಲ ಕಲ್ಪನಾ ಲೋಕದಲ್ಲಿದ್ದಾರೆ ಎಂಬುದಾಗಿ ತಿರಸ್ಕರಿಸುವಂತವರಾಗಿದ್ದಾರೆ. ಕೆಲವರು ಮಾತ್ರ ಎಚ್ಚರಿಕೆಯ ಈ ಸಂದೇಶಕ್ಕೆ ಕಿವಿಗೊಡುವರು, ಆದರೆ ಅಧಿಕ ಸಂಖ್ಯೆಯ ಜನರು ಇದನ್ನು ತಿರಸ್ಕರಿಸುವರು. ಅದಕ್ಕೋಸ್ಕರ ನಾವು ನೋಡುವಂತವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದಲ್ಲಿ ಸೈತಾನನ ಜೊತೆಯಲ್ಲಿ ಮರುಳುಗೊಂಡಂತಹ ಜನಗಳು ಮರಳಿನ ರಾಶಿಯಷ್ಟು ಇರತಕ್ಕಂಥವರಾಗಿದ್ದಾರೆ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಅಂದರೆ ಯಾರೆಲ್ಲ ಈ ಮೂರನೆಯ ದೂತನ ಎಚ್ಚರಿಕೆ ಸಂದೇಶವನ್ನು ತಿರಸ್ಕರಿಸತಕ್ಕಂಥವರಾಗಿದ್ದಾರೋ ಅವರೆಲ್ಲರೂ ಸಹ ಕೊನೆಯ ಕಾಲದಲ್ಲಿ ಸೈತಾನ ಜೊತೆ ಕೈಜೋಡಿಸುವಂಥವರಾಗಿದ್ದಾರೆ. ಜನರ ಕಿವಿಗೆ ಮೆಚ್ಚುಗೆ ಆಗುವಂತಹ ಸಂದೇಶ ಕೊಡುವ ಜನಪ್ರಿಯ ಬೋಧಕರು ಪರಿಸಾಯರಂತೆ ತಮ್ಮ ಅಧಿಕಾರವನ್ನು ಪ್ರಶ್ನಿಸುತ್ತಾರೆಂದು ದೇವರ ಸೇವಕರ ಮೇಲೆ ರೋಷಗೊಳ್ಳುವರು. ಅಲ್ಲದೆ ಈ ಎಚ್ಚರಿಕೆಯ ಸಂದೇಶವು ಸೈತಾನನಿಂದ ಬಂದದ್ದೆಂದು ತಿರಸ್ಕರಿಸಿ ಪಾಪವನ್ನು ಪ್ರೀತಿಸುವ ಜನರನ್ನ ಉರಿದುಂಬಿಸಿ ದೇವರ ಸೇವಕರನ್ನ ನಿಂದಿಸಿ ಅವರಿಗೆ ಹಿಂಸೆ ಕೊಡುವಂತೆ ಪ್ರಚೋದಿಸುವವರಾಗಿದ್ದಾರೆ. ಎಚ್ಚರಿಕೆಯ ಸಂದೇಶಕ್ಕೆ ಜನರು ಉತ್ತರಿಸುವಂತವರಾಗಿದ್ದಾರೆ. ಒಂದು ಕಡೆ ಜನರು ತಿರಸ್ಕರಿಸತಕ್ಕಂಥವರಾಗಿದ್ದಾರೆ, ಇನ್ನೊಂದು ಕಡೆ ಎಚ್ಚರಿಕೆಯ ಸಂದೇಶವನ್ನು ಕೇಳಿ ಸಭೆಗೆ ಬರುವಂತವರಾಗಿದ್ದಾರೆ. ಎಲ್ಲಾ ಧಾರ್ಮಿಕ ಸಭೆಗಳಲ್ಲಿ ಚೆದ್ರು ಹೋಗಿರುವ ಜನರು ಮೂರನೇ ದೂತನ ಸಂದೇಶಕ್ಕೆ ಕಿವಿಗೊಡುವರು. ಸೋದೋಮ್ ಪಟ್ಟಣವು ನಾಶವಾಗುವುದಕ್ಕಿಂತ ಮೊದಲು ಲೋಟನು ಅಲ್ಲಿಂದ ಹೇಗೆ ಓಡಿ ಹೋದನು ಅದರಂತೆಯೇ ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾದಂತಹ ಈ ಜನರು ದಂಡನೆಗೆ ತೀರ್ಪಿಗೆ ಗುರಿಯಾಗಲಿರುವ ತಮ್ಮ ಸಭೆಯನ್ನು ಬಿಟ್ಟು ತ್ವರೆಯಿಂದ ಹೊರಗೆ ಬರುವವರಾಗಿದ್ದಾರೆ. ಜಗತ್ತಿಗೆ ಬರಲಿರುವ ಕಠಿಣವಾದಂಥ ಹಿಂಸೆಯ ಪರೀಕ್ಷೆ ಎದುರಿಸಲು ಸೈನಿಕರಂತೆ ದೃಢವಾಗಿ ನಿಲ್ಲುವ ವಿಶ್ವಾಸಿಗಳು ಸಿದ್ಧರಾಗಿರುವರು. ಜಗತ್ತಿನ ಕೊನೆಯ ಕಡೆಗಳಿಂದ ರೋಮನ್ ಕಥೋಲಿಕ ಸಭೆಗಳನ್ನು ಒಳಗೊಂಡಂತೆಯೇ ಇತರ ಸಭೆಗಳಿಂದ ಅನೇಕರು ಹೊರಬಂದು ಸತ್ಯ ಸಭೆ ಸೇರುವರು. ಇದುವರೆಗೂ ಸತ್ಯ ಸಂದೇಶ ನೀಡಿರುವವರಿಗಿಂತಲೂ ಹೆಚ್ಚಿನ ಉತ್ಸಾಹದಿಂದ ಇವರು ಮೂರನೇ ದೂತನ ಸಂದೇಶದ ಎಚ್ಚರಿಕೆಯನ್ನು ಜನರಿಗೆ ಕೊಡುವರು. ಜನರು ಅಧಿಕ ಸಂಖ್ಯೆಯಲ್ಲಿ ಈ ಸಂದೇಶವನ್ನು ನಂಬಿಕೆಯಿಂದ ಸ್ವೀಕರಿಸಿ ಕರ್ತನ ಜನರೊಂದಿಗೆ ಸೇರುವರು. ಕುರಿಯ ಮುಂದೆಯಿಂದ ಚೆದರಿ ಹೋಗಿರುವ ಜನರು ಹಿರಿಕುರುಬನಾದಂತಹ ಕ್ರಿಸ್ತನನ್ನು ಹಿಂಬಾಲಿಸುವರು, ತಿರುಗಿ ಹಟ್ಟಿಗೆ ಬರುವರು. ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಪ್ರಿಯ ಕೇಳುಗರೆ, ಕುರಿಯ ಮಂದೆಯಿಂದ ಅನೇಕರು ಚೆದರಿ ಹೋಗಿದ್ದಾರೆ. ಒಬ್ಬನೇ ಕುರುಬ, ಒಂದೇ ಹಟ್ಟಿ, ಆ ಒಬ್ಬನೇ ಕುರುಬದಿಂದ ಅನೇಕರು ಚೆದರಿ ಹೋಗಿದ್ದಾರೆ. ಆ ಹಟ್ಟಿಯಿಂದ ಅನೇಕರು ಬೇರೆ ಬೇರೆ ಸಭೆಗಳಿಗೆ ಹೋಗಿದ್ದಾರೆ. ಆದರೆ ಕೊನೆಯಲ್ಲಿ ಈ ಮೂರನೆಯ ದೂತನ ಸಂದೇಶವನ್ನು ಕೇಳಿ ಅನೇಕರು ತಿರುಗಿ ಆ ಹಟ್ಟಿಗೆ ಬರ್ತಕ್ಕಂಥವರಾಗಿದ್ದಾರೆ, ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ಆಫ್ರಿಕಾ ಖಂಡದಲ್ಲಿ, ಯುರೋಪ್ ಮತ್ತು ದಕ್ಷಿಣ ಅಮೆರಿಕಾ ಖಂಡದ ರೋಮನ್ ಕಥೋಲಿಕ್ ದೇಶಗಳಲ್ಲಿ, ಚೀನಾ, ಭಾರತ, ಸಮುದ್ರದ ನಡುವಿರುವ ದ್ವೀಪ ರಾಷ್ಟ್ರಗಳಾದಂತಹ ಅನೇಕ ರಾಷ್ಟ್ರಗಳು, ಲೋಕದ ಮೂಲೆ ಮೂಲೆಗಳಲ್ಲಿ ಆತ್ಮಿಕ ಅಂಧಕಾರವೆಂಬಂತಹ ಬಂದಳದಲ್ಲಿ ಇನ್ನೂ ಮಿನುಗಬೇಕಾಗಿರುವ ದೇವರಿಂದ ಹಾರಿಸಲ್ಪಟ್ಟಂತಹ ನಕ್ಷತ್ರಗಳಿವೆ. ಇವರು ಧರ್ಮಭ್ರಷ್ಟತೆ ಹೊಂದಿರುವಂತಹ ಜಗತ್ತಿಗೆ ದೇವರ ಆಜ್ಞೆಗಳಿಗೆ ವಿಧೇಯತೆ ತೋರಿದಾಗ ಉಂಟಾಗುವಂತಹ ಅದ್ಭುತವಾದಂತಹ ಬದಲಾವಣೆಯ ಶಕ್ತಿಯನ್ನು ಸ್ಪಷ್ಟವಾಗಿ ತೋರಿಸುವರು. ಈಗಲೂ ಸಹ ಅವರು ಪ್ರತಿಯೊಂದು ದೇಶ, ಜನಾಂಗ, ಕುಲ, ಭಾಷೆಗಳಲ್ಲಿದ್ದಾರೆ. ಜಗತ್ತು ಅತ್ಯಂತ ಧರ್ಮಭ್ರಷ್ಟತೆಯ ಕಾಲದಲ್ಲಿರುವಾಗ ಸೈತಾನನು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ದಾಸರು, ಸ್ವತಂತ್ರರು ಇವರೆಲ್ಲರೂ ಸುಳ್ಳು ವಿಶ್ರಾಂತಿ ದಿನವಾದಂತಹ ಭಾನುವಾರಕ್ಕೆ ಮರಣ ದಂಡನೆಯ ಭಯದಿಂದ ನಿಷ್ಠೆ ತೋರಿಸಬೇಕೆಂದು ತಮ್ಮೆಲ್ಲ ಪ್ರಯತ್ನಗಳನ್ನು ಮಾಡುವನು. ಅಂತಹ ಸಮಯದಲ್ಲಿ ನಂಬಿಗಸ್ತರಾದಂತಹ ದೇವರ ಮಕ್ಕಳಾದಂತಹ ಇವರು ನಿಷ್ಕಳಂಕರಾಗಿ ಜಗತ್ತಿನಲ್ಲಿ ಬೆಳಕಿನಂತೆ ಹೊಳೆಯುವಂತಹ ಜನಗಳಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆ ಕಾಲದಲ್ಲಿ ಎಲ್ಲ ಮೂಲೆ ಮೂಲೆಗೂ ಸಹ ಈ ಒಂದು ದೇವರ ಸುವಾರ್ತೆ ಹೋಗ್ತಕ್ಕಂಥದ್ದಾಗಿದೆ. ಒಂದು ದಿನದಲ್ಲಿ ಸಾವಿರಾರು ಜನರು ಸತ್ಯವನ್ನು ಅಂಗೀಕರಿಸಿಕೊಳ್ಳುವಂಥವರಾಗಿದ್ದಾರೆ. ಆ ರೀತಿಯಾದಂತಹ ಅದ್ಭುತ ಕಾರ್ಯಗಳು ಈ ಕೊನೆ ಕಾಲದಲ್ಲಿ ನಡೀತಕ್ಕಂಥದ್ದಾಗಿದೆ. ಹೇಗೆ ಸೋದೋಮ್ ಪಟ್ಟಣ ನಾಶವಾಗುವುದಕ್ಕಿಂತ ಮೊದಲು ದೇವರು ಲೋಟನನ್ನು ತಪ್ಪಿಸಿ ಅಲ್ಲಿಂದ ಕರೆದುಕೊಂಡು ಬಂದರೋ, ಆ ರೀತಿಯಾಗಿ ಅನೇಕರಿಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟು ದೇವರು ಬರ್ತಕ್ಕಂತಹ ದಂಡನೆ ತೀರ್ಪಿಗೆ ಗುರಿಯಾಗದಂತೆ ಅವರನ್ನು ಹೊರಗೆ ಕರೆದುಕೊಂಡು ಬರುವಂತವನಾಗಿದ್ದಾನೆ. ಜಗತ್ತಿಗೆ ಬರಲಿರುವಂತಹ ಕಠಿಣವಾದಂತಹ ಹಿಂಸೆ ಪರೀಕ್ಷೆಯನ್ನು ಎದುರಿಸಲು ಈ ಮೂರನೆಯ ದೂತನ ಸತ್ಯವನ್ನು ಆಸ್ತಿಯಂತೆ ತಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡಿರತಕ್ಕಂಥ ಜನಗಳು ಸೈನಿಕರಂತೆ ದೃಢವಾಗಿ ನಿಂತು ಬರ್ತಕ್ಕಂಥ ಎಲ್ಲ ವಿಧವಾದಂತಹ ಹಿಂಸೆಗಳನ್ನು, ಉಪದ್ರವಗಳನ್ನು ಅವರು ಎದುರಿಸುವಂಥವರಾಗಿದ್ದಾರೆ. ಆದರೆ ಸೈತಾನ ಒಂದು ಕಡೆಯಲ್ಲಿ ತನ್ನ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ, ಮತ್ತೊಂದು ಕಡೆಯಲ್ಲಿ ದೇವರು ತನ್ನ ಜನಗಳನ್ನು ಉಪಯೋಗಿಸಿಕೊಂಡು ಎಚ್ಚರಿಕೆಯನ್ನು ನೀಡುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆ ಕಾಲದಲ್ಲಿ ನಾವು ನೋಡುವಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಯಾರು ದೇವರಿಂದ ಆರಿಸಿಕೊಂಡಿರ್ತಕ್ಕಂಥವರಾಗಿದ್ದಾರೋ, ದೇವರ ಸಭೆಯಲ್ಲಿರ್ತಕ್ಕಂಥವರಾಗಿದ್ದಾರೋ, ಅವರು ಭಯದ ನಿಮಿತ್ತವಾಗಿ ಈ ಮೂರನೆಯ ದೂತನ ಸಂದೇಶಕ್ಕೆ ವಿರುದ್ಧವಾಗಿ ನಿಂತು ಅದನ್ನು ತಿರಸ್ಕರಿಸಿ ಹೊರಗೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಯಾರೆಲ್ಲರೂ ಸಹ ಬೇರೆ ಬೇರೆ ಸಭೆಗಳಲ್ಲಿದ್ದು ಸತ್ಯವನ್ನು ಹುಡುಕುವಂಥವರಾಗಿದ್ದಾರೋ, ಅವರು ಈ ಮೂರನೆಯ ದೂತನ ಸಂದೇಶಕ್ಕೆ ಕಿವಿಗೊಡುವಂಥವರಾಗಿದ್ದಾರೆ. ಕಿವಿಗೊಡುವುದು ಮಾತ್ರವಲ್ಲದೆ ಅವರು ಧೈರ್ಯವಾಗಿ ಅದನ್ನು ಬಿಟ್ಟು ಹೊರಬಂದು ಸತ್ಯ ಸಭೆಯಲ್ಲಿ ಸೇರಿಕೊಳ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಕ್ರಿಸ್ತನನ್ನು ಅವರು ಹಿಂಬಾಲಿಸ್ತಕ್ಕಂಥವರಾಗಿದ್ದಾರೆ. ಕ್ರಿಸ್ತನನ್ನು ಹಿಂಬಾಲಿಸುವ ಪ್ರತಿಯೊಬ್ಬರೂ ಸಹ ಸತ್ಯಕ್ಕೆ ತಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುವುದಿಲ್ಲ, ತಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳುವುದಿಲ್ಲ, ದೇವರಿಗೆ ತಮ್ಮ ಹೃದಯವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ತಮ್ಮ ಹೃದಯವನ್ನು ಕೊಟ್ಟು ಅವರು ಕ್ರಿಸ್ತನ ಹಟ್ಟಿಗೆ ಬಂದು ಸೇರಿಕೊಳ್ತಕ್ಕಂಥವರಾಗಿದ್ದಾರೆ. ಅವರು ಬಹುಶಃ ಯಾವುದೇ ಒಂದು ಡಿನಾಮಿನೇಷನ್ ಆಗಿರಬಹುದು, ಯಾವುದೇ ಒಂದು ಧರ್ಮದಲ್ಲಿ ಸೇರಿಕೊಂಡಿರಬಹುದು, ಆದರೆ ಪರಿಶುದ್ಧಾತ್ಮನು ಅವರಲ್ಲಿ ಕ್ರಿಯೆಯನ್ನು ಮಾಡುವಾಗ ಅವರು ಅದನ್ನು ಬಿಟ್ಟು ಹೊರಬರ್ತಕ್ಕಂಥವರಾಗಿದ್ದಾರೆ. ದೇಶದ ಯಾವುದೇ ಮೂಲಗಳಲ್ಲಿರಬಹುದು, ಬಹುಶಃ ಅವರು ಒಂದು ದ್ವೀಪದಲ್ಲಿರಬಹುದು, ಸುತ್ತ ನೀರಿದ್ದು ಮಧ್ಯದಲ್ಲಿ ಮಾತ್ರ ಆ ಒಂದು ಸ್ಥಳವಿದ್ದು ಅಲ್ಲಿ ಯಾರಿಗೂ ಸಹ ಹೋಗದೇ ಇರಬಹುದು, ಆದರೆ ಪರಿಶುದ್ಧಾತ್ಮನು ತನ್ನ ಸೇವಕರುಗಳ ಮುಖಾಂತರವಾಗಿ ಪ್ರತಿ ಒಂದು ಸ್ಥಳಕ್ಕೂ ಸಹ ಈ ಕೊನೆ ಕಾಲದ ಮೂರನೇ ದೂತನ ಈ ಮಹಾಶಬ್ದದ ಸಂದೇಶವನ್ನು ತಲುಪಿಸುವಂತವನಾಗಿದ್ದಾನೆ. ಆದರೆ ಪ್ರಶ್ನೆ ಏನೆಂದರೆ ಪ್ರಿಯ ಕೇಳುಗರೆ, ದೇವರು ನಿಮ್ಮನ್ನ ಈ ದಿನದಲ್ಲಿ ಕರೆಯುವಂತವನಾಗಿದ್ದಾನೆ. ಎಚ್ಚರಿಕೆ ಶಬ್ದಕ್ಕೆ ನನ್ನ ಮಗಳೇ ನನ್ನ ಮಗನೇ ಕಿವಿಗೊಡು ಎಂಬುದಾಗಿ ಕರೆಯುವಂತವರಾಗಿದ್ದಾರೆ. ನೀವು ಈ ದಿನದಲ್ಲಿ ಎಚ್ಚರಿಕೆಯ ಶಬ್ದಕ್ಕೆ ಕಿವಿಗೊಡುವುದಾದರೆ ನಿಮ್ಮ ಕಣ್ಣುಗಳನ್ನು ಕುರುಡು ಮಾಡಿಕೊಳ್ಳಬೇಡ್ರಿ. ಎಚ್ಚರಿಕೆ ಶಬ್ದಕ್ಕೆ ಕಿವಿಗೊಡುವುದಾದರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಕಿವಿಗಳನ್ನು ಕೇಳಲಿ ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಸಂದೇಶ ಇವತ್ತು ನಿಮಗೆ ಬಂದಿದೆ ಅಂದರೆ ಪ್ರಿಯ ಕೇಳುಗರೆ, ನೀವು ಸತ್ಯವೇದವನ್ನು ಹುಡುಕಿ ಸತ್ಯವನ್ನು ತಿಳಿದುಕೊಂಡು ಆ ಬ್ಯಾಬಿಲೋನನ್ನು ಬಿಟ್ಟು ಸತ್ಯದ ಕಡೆಗೆ ಬನ್ನಿರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಸಹ ಮುಂದುವರಿದು ಇನ್ನೆಲ್ಲ ಯಾವ ರೀತಿಯಲ್ಲಿ ಈ ಮಹಾಶಬ್ದದ ಸಂದೇಶ ಹೋಗ್ತಕ್ಕಂಥದ್ದಾಗಿದೆ, ಅದರ ಕಾರ್ಯ ಏನು ಎಂಬುದನ್ನು ನಾವು ಮುಂದುವರಿದು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಈಗ ನಿಂತಿದ್ದೇನೆ ಎಂಬುದಾಗಿ ನೆನೆಸುವಂತಹ ಮಕ್ಕಳು ಬಿದ್ದು ಹೋಗದಂತೆ ಅವರಿಗೆ ಇನ್ನೂ ಎಚ್ಚರಿಕೆಯಾದಂತಹ ಸಂದೇಶವನ್ನು ಕೊಟ್ಟು ಸ್ವಾಮಿ ನೀನು ಬಲಪಡಿಸು ರಾಜ. ಆದರೆ ಅನೇಕರು ಸತ್ಯವನ್ನು ಹುಡುಕ್ತಕ್ಕಂಥವರಾಗಿದ್ದಾರೆ, ಇದನ್ನು ಕೇಳುವಂತಹ ಹೃದಯಗಳಲ್ಲಿ ನೀನು ಮಾತನಾಡು ಸ್ವಾಮಿ. ಈ ಸತ್ಯವನ್ನು ಅರಿತುಕೊಂಡು ಅವರು ಸಹ ನಿನ್ನ ಹಟ್ಟಿಯಲ್ಲಿ ಬಂದು ಸೇರಿ ಅನೇಕರನ್ನು ನಿನ್ನ ಹಟ್ಟಿಗೆ ಸೇರಿಸಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ನೀನೇ ಅವರನ್ನು ಅಭಿಷೇಕಿಸು, ಆಶೀರ್ವದಿಸು ಸ್ವಾಮಿ. ಅಪ್ಪ, ನಿನ್ನಿಂದ ಎಲ್ಲವೂ ಸಾಧ್ಯ ರಾಜ. ಈ ದಿನದಲ್ಲಿ ಕೇಳುವಂತಹ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು, ಅವರ ಹೃದಯಗಳಲ್ಲಿ ನೀನು ಮಾತನಾಡು, ಅವರನ್ನು ನೀನು ಮುನ್ನಡೆಸು ಸ್ವಾಮಿ. ಆ ನಿಮಿತ್ತವಾಗಿ ಅವರು ಸಹ ಈ ಮಹಾಶಬ್ದದ ಸಂದೇಶವನ್ನು ಎಲ್ಲರಿಗೂ ನೀಡಿ ನಿನ್ನ ಬರವಣವನ್ನು ತ್ವರಿತ ಮಾಡುವ ಹಾಗೆ ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲೂಯ.